ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛುದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವತ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯ ನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನೀಲಾಕರಾಕ್ಷಿತಾನಂತಲೀಲಾ ಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾಗುರುನ್ ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜಪದದ್ವಂದ್ವ ವಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ಧೀಮಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾಃ ಭವಂತ್ಯೇವ ಶಪಥೋ ಬಿಂಬಸನ್ನಿಧೌ ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೇ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಶ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಖ್ಯಂತಿಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಂನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಮಾನ್ ಅಭೀಕ್ಷ್ಣಂ ಸೇವೇತ ನಿಯಮಾನ್ ಮತ್ಪರಃ ಕ್ವಚಿತ್. ಯಮ ನಿಯಮಗಳನ್ನು ಸೇವಾ ಮಾಡಬೇಕು. ಮತ್ಪರಃ ಅಂದರೆ ಹರಿರೇವ ಪರಃ ಯಸ್ಯ, ಅಂದರೆ ಶ್ರೀಹರಿಯೇ ಯಾರಿಗೆ ಪರ, ಶ್ರೇಷ್ಠ ಅಂದರೆ ಸರ್ವೋತ್ತಮ. ಯಾರಾದರೆ ಹರಿಯೇ ಸ್ವತಂತ್ರ ಅಂತ ಯಾರು ಚಿಂತನೆ ಮಾಡುತ್ತಾರೆ? ಶ್ರೀಹರಿಯೇ ಸ್ವತಂತ್ರ ಅಂತ ಯಾರು ಸತ್ಯವಾದ ವಿಚಾರವನ್ನು ಒಪ್ಪಿರ್ತಾರೋ ಅಂಥವರು ಅಂತ ಕೃಷ್ಣ ಹೇಳ್ತಾ ಬರ್ತಾ ಇದ್ದಾರೆ. ಅಂದರೆ ಶ್ರೀಹರಿಯ ಸ್ವಾತಂತ್ರ್ಯ, ಜೀವನ ಅಸ್ವಾತಂತ್ರ್ಯ ಇದು ಮನಮುಟ್ಟಿ ಬಂದಿರಬೇಕು. ಅವನು ಮತ್ಪರ ಅಂತ ಕರೀತಾ ಇದ್ದಾನೆ. ಅಂದರೆ ಯಾವ ಕ್ಷಣದಲ್ಲೂ ಶ್ರೀಹರಿಯೇ ಸರ್ವೋತ್ತಮ, ಅವನೇ ಸ್ವತಂತ್ರ ಅನ್ನೋದು ಚೆನ್ನಾಗಿ ಯಾರ ಮನಸ್ಸಿಗೆ ಬಂದಿರುತ್ತೋ ಅಂಥವನು ವಿಶೇಷವಾಗಿ ಯಮಾನ್ ಅಭೀಕ್ಷ್ಣಂ ಸೇವೇತ. ಅಭೀಕ್ಷ್ಣಂ ವಿಶೇಷವಾಗಿರತಕ್ಕಂಥ ಈ ಯಮ ನಿಯಮಗಳನ್ನು ಗುರುಗಳಿಂದ ವಿದ್ಯಾ ವಿಶೇಷವಾಗಿರತಕ್ಕಂಥ ಶಿಕ್ಷೆಯನ್ನು ಪಡೆಯಬೇಕು. ಯಮಗಳು ಯಾವುದು, ನಿಯಮಗಳು ಯಾವುದು, ವಿಸ್ತಾರವಾಗಿ ಮುಂದೆ ಹೇಳಲಿಕ್ಕಿದ್ದಾರೆ. ಅಂಥ ಕಾಲಕ್ಕೆ ಅದನ್ನೆಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಮದಭಿಜ್ಞಂ ಗುರುಂ ಶಾಂತಂ ಉಪಾಸೀತ ಮದಾತ್ಮಕಂ. ಅಂದರೆ ತನ್ನನ್ನೇ ಶ್ರೀಹರಿಯನ್ನೇ ಸ್ವಾಮಿ ಅಂತ ಯಾರು ಚಿಂತನೆ ಮಾಡುತ್ತಾ ಇರುತ್ತಾರೆ ಅಂಥ ಗುರುಗಳ ಪಾದವನ್ನ ಹಿಡಿಯಬೇಕು. ಈ ಶ್ಲೋಕವನ್ನ ನೋಡಿದ್ದು ದೇವರನ್ನ ಅಭಿತಃ ಜಾನಾತಿ, ಚೆನ್ನಾಗಿ ತಿಳ್ಕೊಂಡಿರ್ತಾನಾದ್ದರಿಂದ ಅಭಿಜ್ಞ ಅಂತ ಕರೆದರು. ತಾನು ತಿಳ್ಕೊಂಡಿದ್ದು ದೇವರನ್ನ ಚೆನ್ನಾಗಿ ತಿಳ್ಕೊಂಡಿದ್ದು, ಇವನನ್ನ ರಕ್ಷಣೆಗಾಗಿದ್ದಾನೆ, ಇವನನ್ನ ಕಾದೇ ಕಾಯ್ತಾನೆ ಅಂತ ಯಾರಿಗೆ ಗಟ್ಟಿ ನಂಬಿಕೆ ಇರುತ್ತೋ. ಅಷ್ಟೇ ಅಲ್ಲದೆ ದೇವರನ್ನ ಸರಿಯಾದ ರೀತಿಯಲ್ಲಿ ತಿಳಿದಿರ್ತಾನೋ, ದೇವರನ್ನ ಸರಿಯಾದ ರೀತಿಯಲ್ಲಿ ತಿಳಿದಿರಬೇಕು, ತಿಳ್ಕೊಂಡಿದ್ದು ನಂಬಿಕೆ ಇರಬೇಕು. ಹಾ, ಒಂದು ದೃಷ್ಟಾಂತ ಕೊಡಬೇಕಾದ್ರೆ, ಅಲ್ಲಿ ದೇವರನ್ನ ನಂಬಿದ್ದೇವೆ, ಅವನು ಕಾಯ್ತಾನೆ ಅಂತ ಅಲ್ವೇ. ಇದು ಎಲ್ಲರಲ್ಲಿರುವಂತಹ ವಿಶೇಷವಾದ ಪ್ರಶ್ನೆ. ದೇವರನ್ನ ನಂಬಿದ್ದೇವೆ ರೀ ನಾವು, ಅವನು ನಮ್ಮನ್ನ ಕಾಯ್ತಾನೆ. ಸರಿ, ಕಾಯೋದು ಅಂದ್ರೆ ಏನು ಅಂತ ಮತ್ತು ಪ್ರಶ್ನೆ. ಕಾಯೋದು ಅಂದ್ರೆ ಏನು? ಹೌದಲ್ಲವೇ, ಕಾಯೋದು ಅಂದರೆ ನನಗೆ ತೊಂದರೆ ಬಾರದಂತೆ ನೋಡುವುದು, ನನಗೆ ಬಂದ ತೊಂದರೆ ಪರಿಹಾರ ಮಾಡುವುದು, ನನಗೆ ಬಂದ ತೊಂದರೆ ಪರಿಹಾರ ಮಾಡುವುದು, ನನಗೆ ತೊಂದರೆ ಬಾರದಂತೆ ನೋಡುವುದು, ಇದೇ ಕಾಯುವುದು ಅಂತ ಅರ್ಥ ಇದ್ದರೆ ದೇವರನ್ನ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಅರ್ಥ. ಅದಕ್ಕೆ ಮದಭಿಜ್ಞಂ ಅಂದ್ರೆ ಏನು? ದೇವರ ಅಭಿಪ್ರಾಯವನ್ನ ಚೆನ್ನಾಗಿ ಗೊತ್ತಿದ್ದವ. ಸರಿ, ಏನ್ ಹೇಳ್ರಿ, ದೇವರನ್ನ ಏನಂತ ತಿಳ್ಕೋಬೇಕು? ಹೇಳ್ತಾರೆ, ಭಗವಂತ ನಮ್ಮನ್ನ ಕರಕೊಂಡು ಬಂದದ್ದೇ ನಮ್ಮ ನಮ್ಮ ಕರ್ಮವನ್ನ ನಮಗೆ ಉಣಿಸಲಿಕ್ಕೆ. ಆದಷ್ಟು ಕರ್ಮವನ್ನ ಕತ್ತರಿಸಿರ್ತಾನಾತನೆ, ನಮಗೆ ಯಾವುದು ತಡ್ಕೊಳ್ಳಿಕ್ಕಾಗಲ್ಲ ಅದನ್ನ ತಾನೇ ಕತ್ತರಿಸಿರ್ತಾನೆ. ಅಂತಹ ಕತ್ತರಿಸಿದ್ದ ಕರ್ಮ ಅಲ್ಲದೆ ಯಾವುದು ನಾವು ಉಣಲೇಬೇಕು, ಯಾವುದು ಉಂಡರೆ ನಮಗೆ ಒಳ್ಳೆಯದು, ಅದನ್ನ ನಮಗೆ ಸ್ವಾಮಿ ಕೊಡ್ತಾನೆ. ಆ ಕೊಡುವಾಗಲೂ ತುಂಬಾ ಕರುಣೆಯಿಂದ ಅನೇಕ ಪ್ರೊಟೆಕ್ಷನ್ ಕೊಟ್ಟು ಕೊಡ್ತಾನೆ. ಅಂತಹ ಕಾಲಕ್ಕೆ ದೇವರು ಕೊಟ್ಟಂಥ ಆ ಕರ್ಮ ಅನುಭವ ಏನಿದೆಯಲ್ಲ, ಅದರಲ್ಲಿ ನಾನಾ ತೊಂದರೆಗಳು ಇರಬಹುದು ನಮಗೆ ಅವಶ್ಯವಾಗಿ ಅಲ್ಲ. ಅಲ್ಲಿ ಮತ್ತು ಪ್ರಶ್ನೆ, ಎಲ್ಲ ಕರ್ಮ ತೆಗೆದು ಬಿಟ್ರೆ ಆಯ್ತಲ್ಲ, ನಮಗೆ ಕೊಡೋದೇನು ಮೋಕ್ಷ? ಡೈರೆಕ್ಟ್ ಕೊಡ್ಲಿ, ಸ್ವಲ್ಪ ಕರ್ಮ ಕತ್ತರಿಸ್ಲಿಕ್ಕಾದ ಕಾಲಕ್ಕೆ ಮಿಕ್ಕ ಕರ್ಮ ಯಾಕೆ ಕತ್ತರಿಸ್ಬಾರ್ದು? ಎಲ್ಲ ಕತ್ತರಿಸ್ಬಿಡ್ಲಿ, ಚೆನ್ನಾಗಿರುತ್ತಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಒಂದು ಚಿಕ್ಕ ದೃಷ್ಟಾಂತ ಕೊಟ್ಟರೆ, ಮಕ್ಕಳಿರ್ತಾರೆ, ಆ ಮಕ್ಕಳಿಗೆ ಓದಬೇಕು ತುಂಬಾ ಕಷ್ಟ, ಎಕ್ಸಾಮ್ ಬರೀಬೇಕು, ಆ ವರ್ಷ ಇಡೀ ಕ್ಲಾಸ್ಗೋ ಕಾಲೇಜ್ಗಳಿಗೆ ಹೋಗ್ಬೇಕು, ಓದಬೇಕು, ಬರ್ಕೋಬೇಕು, ನಂತರ ಎಕ್ಸಾಮ್ ಬರೀಬೇಕು, ಪಾಸ್ ಆದರೆ ಸರಿ, ಇಲ್ಲ ಆ ಟೆನ್ಷನು. ಅದಕ್ಕೆ ಅಪ್ಪ ಏನು ಮಾಡ್ಬೋದ? ಹಾಂ, ಅದು ಯಾವುದು ಬಂದಿದೆ ಅಂತಲ್ಲ, ಸ್ವಲ್ಪ ಸರ್ಟಿಫಿಕೇಟ್ ತಂದುಬಿಟ್ರೆ ಆಗುತ್ತೆ. ಹಾಂ, ಅದಕ್ಕೇನಂತೆ? ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಸರ್ಟಿಫಿಕೇಟ್ ತರಬಹುದು, ಯಾವುದಾದ ದುಡ್ಡು ಕೊಟ್ಟು ಇನ್ನೊಂದು ಕೊಟ್ಟು ಮತ್ತೊಂದು ಕೊಟ್ಟು ಅಂತ ವ್ಯವಸ್ಥೆ ಇರುವ ಕಡೆ ಅದನ್ನ ತಂದು ಆ ಮಕ್ಕಳಿಗೆ ಕೊಡಬಹುದು. ಆದರೆ ಆ ಮಕ್ಕಳು ಓದಿ ಎಕ್ಸಾಮ್ ಬರೆದು ಪಾಸ್ ಆದಾಗ ಏನು ಆನಂದ ಬರುತ್ತಲ್ಲ, ಆ ಆನಂದ ನೀವು ಎಷ್ಟು ಸರ್ಟಿಫಿಕೇಟ್ ತಂದು ಕೊಟ್ಟರೆ ಬರುತ್ತ? ಇಲ್ಲ, ಹೌದಲ್ವ. ಅದರಿಂದ ದೇವರು ನಮ್ಮ ಇಡೀ ಸಂಚಿತ ಕರ್ಮಗಳನ್ನೆಲ್ಲ ಕತ್ತರಿಸಿ ಬಿಡುತ್ತಾನೆ, ಆಗಾಮಿ ಕರ್ಮಗಳೆಲ್ಲ ಬಾರದಂತೆ ಮಾಡಿಬಿಡ್ತಾನೆ. ಇಷ್ಟು ಕೆಪ್ಯಾಸಿಟಿ ಇರುವಂತಹ ಸ್ವಾಮಿ ಮಧ್ಯದಲ್ಲಿ ನಮಗೇನೋ ಉಣಿಸ್ತಾ ಇದ್ದಾನೆ ಅಂದರೆ ಅದರ ಹಿನ್ನೆಲೆ ಏನೋ ಇರಬೇಕಲ್ಲ. ಏನಾದರೂ ಪ್ರಯೋಜನ ಇಲ್ಲದಿದ್ದರೆ ಹಾಗೆ ಉಣಿಸ್ತಾನ ಎಂದು ಉಣಿಸೋದೇ ಇಲ್ಲ, ಹೌದಾನೆ? ಅಂಥ ಕಾಲಕ್ಕೆ ದೇವರು ವಿಶೇಷವಾಗಿರ್ತಕ್ಕಂಥ ತಾನೇ ನಮಗೆ ಒಳ್ಳೆಯದಕ್ಕಾಗಿ ಯಾವ ಕರ್ಮವನ್ನು ಉಣಿಸಬೇಕು ಅಂತಿದ್ದಾನೋ ಅದು ನಾವು ಉಣಬೇಕು. ಯಾಕೆ ನಮ್ಗೆ ಒಳ್ಳೆಯದು. ಹಾ, ಹಾಗಾದರೆ ದೇವರ ಬಗ್ಗೆ ಸ್ವಲ್ಪ ಬರ್ತಾ ಇದೆ ಕಲ್ಪನೆ. ಏನು ಇವ ನಮ್ಮ ಒಳ್ಳೆಯದಕ್ಕಾಗೇ ಎಲ್ಲ ಮಾಡತಾನೆ, ಮೊದಲನೇ ತಿಳುವಳಿಕೆ. ಇವ ಸರ್ವಶಕ್ತಿ, ಸರ್ವಶಕ್ತಿ ಇದೆ ಅವನಿಗೆ. ನನ್ನ ಕರ್ಮವನ್ನೆಲ್ಲ ಧ್ವಂಸ ಮಾಡಿ ಒಂದು ಕ್ಷಣದಲ್ಲಿ ಮೋಕ್ಷ ಕೊಡುವಂಥ ಒಂದು ಆತನಿಗೆ ಶಕ್ತಿ ಇದೆ. ಆದರೆ ಆತ ಅದರಲ್ಲಿ ಎಷ್ಟು ಕತ್ತರಿಸಬೇಕೋ ಅಷ್ಟು ಕತ್ತರಿಸಿ ಯಾವುದನ್ನು ನನಗೆ ಉಣಿಸಬೇಕೋ ಅದು ಉಣಿಸ್ತಾ ಇದ್ದಾನೆ. ಅಂದರೆ ಅದರಲ್ಲಿ ನನಗೇನೋ ಲಾಭವಿದೆ. ಆ ಲಾಭವೇನು ಅಂತ ನನಗೆ ಹೇಳ್ತಾ ಇಲ್ಲ. ಆ ಲಾಭವಿದೆ, ಇದ್ದದ್ದಕ್ಕೆ ಉಣಿಸ್ತಾ ಇದ್ದಾನೆ ಭಗವಂತ. ಆದ್ದರಿಂದ ಅವನು ಉಣಿಸಿದ್ದು ಉಂಡರೆ ನನಗೆ ಲಾಭ. ಒಂದು ವೇಳೆ ನಾನು ಆತನದ ಡಿಮ್ಯಾಂಡ್ ಮಾಡಿ ನನಗೆ ಕರ್ಮವೆಲ್ಲ ಕತ್ತರಿಸ್ಬಿಡು ಅಂತ ಹೇಳಿದರೆ ಅವನು ಕತ್ತರಿಸ್ತಾನೆ, ಆದರೆ ನನಗೆ ನಷ್ಟ, ನನಗೆ ನಷ್ಟ. ಮುಂದೆ ಅಯ್ಯೋ ಅಂತ ಮತ್ತು ದುಃಖ ಪಡಬೇಕಾಗ್ತದೆ. ಆದ ಕಾರಣ ನಾನು ವಿಶೇಷವಾಗಿ ಅವನು ಏನು ಕೊಟ್ಟರೆ ಅದು ಉಣ್ಣೋದೇ ಉತ್ತಮ. ಆ ನಾನು ಉಣ್ಣೋ ಕಾಲಕ್ಕೆ ಕಷ್ಟಪಡ್ಬೋದು, ದುಃಖ ಇರ್ಬೋದು, ತಡ್ಕೊಳ್ಳಿಕ್ಕಾಗದೇ ಇರ್ಬೋದು. ಆದರೆ ಅವನು ಇಷ್ಟಂತೂ ಖಚಿತ, ನನ್ನ ಒಳ್ಳೆಯದಕ್ಕಾಗಿಯೇ ಈ ಕಷ್ಟಗಳನ್ನು ಕೊಡ್ತಾ ಇದ್ದಾನೆ, ಸುಖಗಳನ್ನು ಒಳ್ಳೆಯದಕ್ಕಾಗಿ ಕೊಡ್ತಾ ಇದ್ದಾನೆ. ಈ ಕರ್ಮದ ಪ್ರವಾಹದಲ್ಲಿ ಸುಖ ದುಃಖಗಳು ಎರಡು ಬರ್ತಾ ಇವೆ, ಎರಡು ಒಳ್ಳೆಯದಕ್ಕಾಗಿ ಕೊಡ್ತಾ ಇದ್ದಾನೆ. ಆಯ್ತಪ್ಪ, ದೇವರತ್ರ ಸ್ವಾಮಿ ಇಷ್ಟು ತಿಳ್ಕೊಂಡಿದ್ದೇನೆ, ನೀನು ನನ್ನ ಒಳ್ಳೆಯದಕ್ಕಾಗಿ ಕರ್ಕೊಂಡು ಬಂದಿದೀಯ, ಒಳ್ಳೆಯದನ್ನು ಮಾಡಲಿಕ್ಕೆ ಕರ್ಕೊಂಡು ಬಂದೀಯ, ನಿನ್ನ ಹತ್ತಿರ ಕರ್ಕೊಂಡು ಹೋಗಿ ಮೋಕ್ಷದಲ್ಲಿ ಸದಾ ಕಾಲ ಆನಂದವಾಗಿ ನಾನಿರುವಂತೆ ಮಾಡಲಿಕ್ಕೆ ನೀನು ನನ್ನನ್ನು ಕರ್ಕೊಂಡು ಬಂದೀಯ. ಎಸ್, ಇದರಲ್ಲಿ ನನ್ನ ಕರ್ಮ ಎಷ್ಟು ನನಗೆ ತೆಗೆದು ಬಿಡಬೇಕೋ ಅಷ್ಟು ತೆಗಿತಾ ಇದೆಯಾ, ಎಷ್ಟು ಉಣಿಸಬೇಕೋ ಅಷ್ಟು ಉಣಿಸ್ತಾ ಇದೆಯಾ, ಅದು ಒಳ್ಳೆಯದಕ್ಕೆ ಉಣಿಸ್ತಾ ಇದೆಯಾ ಎಂಬುದು ವೇದ, ಅಪೌರುಷೇಯ ವೇದ ಹೇಳತಕ್ಕ ಸತ್ಯವಾದ ಮಾತು. ನೀನು ನಿರ್ದೋಷ, ನಿಂಗೆ ದೋಷಿ ದೋಷವಿಲ್ಲ. ನನ್ನ ಕಷ್ಟ ಕೊಟ್ಟರೆ ನಿಂಗೇನು ಬರೋದಿಲ್ಲ, ಸಂತೋಷವಿಲ್ಲ. ಆದರೆ ನಿನಗೆ ನನಗೆ ಒಳ್ಳೆಯದಾದರೆ ಸಂತೋಷ ಪಡ್ತೀಯ, ನೀವು ಒಳ್ಳೆಯವ. ಆದರೆ ಇಂಥ ನೀನು ನನಗೆ ನನ್ನ ಕರ್ಮವನ್ನು ಬೇಗ ಉಣಿಸಿ ಕರ್ಕೊಂಡು ಹೋಗಬೇಕು, ನಿನಗೆ ನನ್ನ ಇಲ್ಲೇ ಇಡಬೇಕೆಂಬ ಉದ್ದೇಶ ನಿನಗಿಲ್ಲವೇ ಇಲ್ಲ. ಆದಷ್ಟು ಬೇಗ ಇಲ್ಲಿನ ಕರ್ಕೊಂಡು ಹೋಗ್ಬೇಕೆಂಬ ಉದ್ದೇಶ ನಿನಗಿದೆ. ನೀನು ನನ್ನನ್ನು ಕರ್ಕೊಂಡು ಬಂದದ್ದೇ ಏನು ಚೂರು ಕರ್ಮ ಉಂಡರೆ ನನಗೆ ಒಳ್ಳೇದಾಗುತ್ತೋ ಆ ಕರ್ಮ ಬೇಗ ಉಣಿಸಿ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದೀಯ, ನಿನ್ನ ಪ್ಲಾನ್ ಅದು. ಸೊ ನಂಗೆ ಇದರ್ಥ ಆಯ್ತು. ಇನ್ನ ಆ ಉಣಬೇಕಾದ ಕರ್ಮದಲ್ಲಿ ಸುಖವೂ ಇದೆ ದುಃಖವೂ ಇದೆ. ಸುಖಕ್ಕೆ ಏನು ಅಡ್ಡಿ ಇಲ್ಲ, ದುಃಖವೇ ತಡ್ಕೊಳ್ಳಿಕ್ಕಾಗ ಅದು ಪ್ರಾಬ್ಲಮ್. ಇವಾಗ ನಾನು ನಿನ್ನ ಕುರಿತು ತಿಳಿದದ್ದೇನು, ನನ್ನ ಒಳ್ಳೆಯದಕ್ಕಾಗಿ ಕರ್ಮ ಉಣಿಸ್ತಾ ಇದೆಯಾ, ಐ ಶುಡ್ ನಾಟ್ ರಿಜೆಕ್ಟ್ ಇಟ್. ರಿಜೆಕ್ಟ್ ಮಾಡಲಿಕ್ಕೂ ಆಗಲ್ಲ, ರಿಜೆಕ್ಟ್ ಮಾಡಬಾರ್ದು. ಯಾಕೆ, ನನಗೆ ಒಳ್ಳೆಯದಲ್ಲ, ನನಗೆ ಲಾಸ್ ಅದು. ಹಾಂ, ಈಗ ಅರ್ಥ ಆಯಿತು. ಆದರೆ ನಾನೇನು ಮೆಂಟಲಿ ಸಿದ್ಧ ಆಗಿದ್ದೇನೆ ನೀವು ಕೊಡುವಂಥ ನನ್ನ ಕರ್ಮದ ಫಲ ಅನುಭವಿಸಲಿಕ್ಕೆ, ಕಳ್ಕೊಳ್ಳಿಕ್ಕಾಗ. ಸೊ ನಿನ್ನ ಹತ್ರ ಕೇಳ್ತಾ ಇದ್ದೀನಿ, ವಾಟ್ ಇಸ್ ದ ಸೊಲ್ಯೂಷನ್ ಫಾರ್ ದಟ್? ದೇವ ಅಂದ ಶಾಸ್ತ್ರದಲ್ಲಿ, ನೋಡಪ್ಪ ನಿನಗೆ ದುಃಖ ಕಷ್ಟಗಳು ಬರ್ತಾ ಇವೆ, ಆ ಬಂದ ಕಷ್ಟಗಳು ನಿನಗೆ ದುಃಖ ಕೊಟ್ಟ ಕೊಟ್ಟರೆ ಅದನ್ನು ತಡ್ಕೊಳ್ಳಿಕ್ಕಾಗಲ್ಲ. ಆ ದುಃಖ ಕೊಟ್ಟರೂ ಆ ದುಃಖ ನಿನ್ನ ಮನಸ್ಸಿಗೆ ಹತ್ತದೇ ಇದ್ರೆ ನಿನಗೇನು ಪ್ರಾಬ್ಲಮ್ ಇಲ್ಲ. ನಿನ್ನ ಮನಸ್ಸಿಗೆ ಬಂದ್ರೇನೆ ತಡ್ಕೊಳ್ಳಿಕ್ಕಾಗಲ್ಲ ಅಷ್ಟೇ ಅಲ್ವಾ. ಸೊ ನಿನ್ನ ಮನಸ್ಸನ್ನ ಬೇರೆ ಕಡೆ ಡೈವರ್ಟ್ ಮಾಡಿಬಿಟ್ರೆ ಅದು ನಿಂಗೆ ಗೊತ್ತಾಗಲ್ಲ. ಹೇಗ್ ಸ್ವಾಮಿ? ನನ್ನಲ್ಲಿ ಮನಸ್ಸಿಡು, ನನ್ನಲ್ಲಿ ಮನಸ್ಸಿಡು. ನಿನಗೇನು ದುಃಖಗಳು ಬರುತ್ತಾ, ಕಷ್ಟಗಳು, ಅದರಿಂದ ಬರುವ ದುಃಖಗಳು ನಿನ್ನ ಮನಸ್ಸನ್ನ ಅಂಟದಂತೆ ನಾನು ಮಾಡಿಬಿಡ್ತೇನೆ, ಅನಸ್ತೀಷಾ ಕೊಟ್ಬಿಡ್ತೇನೆ, ಇಂಜೆಕ್ಷನ್ ಕೊಟ್ಬಿಡ್ತೇನೆ ನಿನಗೆ. ನನ್ನ ಭಕ್ತಿಯೇ ಇಂಜೆಕ್ಷನ್. ಅದರಿಂದ ಈ ಕಷ್ಟಗಳಿಂದ ಬರುವ ಮಾನಸಿಕ ಪ್ರೆಷರ್ ಏನಿದೆಯಲ್ಲ ಅದೆಲ್ಲ ತೆಗೆದು ಬಿಡ್ತೇನೆ ನಾನು, ಸಾಕ. ಆಪರೇಷನ್ ಕಾಲಕ್ಕೆ ಡಾಕ್ಟರು ಕುಯ್ತಾ ಇರ್ತಾರೆ, ನಮಗೇನು ನೋವು ಗೊತ್ತಾಗಲ್ಲ, ನಗ್ತಾ ಇರ್ತೀವಿ. ಸೊ ನಾವು ಆಪರೇಷನ್ಗೇನು ವಿರುದ್ಧ ಅಲ್ಲ, ನಮಗೆ ಒಳ್ಳೇದೇ ಆಗುತ್ತೆ ಆಪರೇಷನ್ ಮಾಡಿದ್ರೆ. ಇದ್ದು ಕುಯ್ಯೋದು, ನಮ್ಮನೆ ಕೊಯ್ತಾರೆ, ನಮ್ಮನೆ ಕೊಯ್ದಾಗ ಅದು ನಮಗೆ ಒಳ್ಳೇದಾಗುತ್ತೆ, ನಮ್ಗೆ ಗೊತ್ತು, ತಡ್ಕೊಳ್ಳಿಕ್ಕಾಗಲ್ಲ. ಅದಕ್ಕೆ ಇಂಜೆಕ್ಷನ್ ಕೊಟ್ಕೊಳ್ಳೆ, ನಮಗೆ ನೋವು ಗೊತ್ತಾಗಲ್ಲ. ಸೊ ಏನು ಬೇಕಾದ್ರೂ ಕೊಯ್ಕೊಳ್ಳಿ ಅಂತ ಕೊಯ್ಯುವಂಥ ಡಾಕ್ಟರ್ ಜೊತೆಗೆ ಮಾತಾಡ್ತಾ ಇದ್ವಿ, ಹೋಗ್ತಾ. ಆದ್ದರಿಂದ ನಮಗೆ ಆ ಕೊಯ್ಯುವಂಥ ಪ್ರಾಸೆಸ್ ಏನಿದೆ ಅಡ್ಡಿ ಇಲ್ಲ. ಹಾಗೆ ಈ ನೋವು ಬರುತ್ತೆ ಕಷ್ಟ ಅನ್ನುವಂಥ ಏನು ಕರ್ಮದ ಅನುಭವ ಇದೆಯಲ್ಲ ಅದು ಆಪರೇಷನ್, ಅದು ದೇವರು ಮಾಡ್ತಾ ಇದ್ದಾನೆ, ನಮ್ಮ ಒಳ್ಳೇದಕ್ಕಾಗಿ ಮಾಡ್ತಾ ಇದ್ದಾನೆ. ವಿ ಶುಡ್ ಆಕ್ಸೆಪ್ಟ್ ಇಟ್. ನಾವು ಆಪರೇಷನ್ ಥಿಯೇಟರ್ ಹೋಗಲೇಬೇಕು. ವಿ ಹ್ಯಾವ್ ಕಮ್. ಯಾವುದು ಆಪರೇಷನ್ ಥಿಯೇಟರ್? ಜಗತ್ತು, ಸಂಸಾರಕ್ಕೆ ಬಂದಿದ್ದೀವಿ ಆಪರೇಷನ್ ಥಿಯೇಟರ್ಗೆ. ದೇವರು ಕೈ ಕಾಲು ಕಟ್ಟಿ ಹಾಕ್ತಾರಲ್ಲ ಆಪರೇಷನ್ ಥಿಯೇಟರ್ಲ್ಲಿ, ಅದೇ ಥರ ನಮ್ಮನ್ನು ಕೈ ಕಾಲು ಕಟ್ಟಿ ಹಾಕಿದ್ದಾನೆ. ಏನು ನಾನಾ ರೀತಿ ಬಂಧಗಳು ಅದು ಇದು ಎಲ್ಲ ಹಾಕಿ ಕೈ ಕಾಲು ಕಟ್ಟಿ ಹಾಕಿದ್ದಾನೆ. ಕಟ್ಟಿ ಹಾಕಿ ಆಪರೇಷನ್ ಶುರು ಮಾಡ್ತಾನೆ. ನಾನಾ ರೀತಿಯಾದ ತೊಂದರೆಗಳು ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಅದರ ಮೂಲಕ ಮನಸ್ಸಿಗೆ ದುಃಖಗಳು ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಬಟ್ ಇಂಜೆಕ್ಷನ್ ಕೊಡ್ತಾನೆ. ಕೊಟ್ಟರೆ ಏನಾಗುತ್ತೆ? ಆ ದುಃಖಗಳು ಮನಸ್ಸಿಗೆ ಅಂಟದಂತೆ ಮಾಡಿಬಿಡ್ತಾನೆ. ಅವಾಗೇನಾಗುತ್ತೆ ಅಂದರೆ ಹೇಳ್ತಾರೆ, ಆ ದುಃಖಗಳು ಮನಸ್ಸಿಗೆ ಅಂಟದೆ ಹೋದರೆ ಪ್ರಶಾಂತ. ಹಾಗಾದರೆ ಸ್ವಾಮಿ ಅದೇನೋ ಮಾಡಬಾರ್ದ? ಅದೇ ಮಾಡ್ತಾ ಇದ್ದೀನಪ್ಪ, ಅದೇ ಭಾಗವತ, ಅದೇ ನನ್ನಲ್ಲಿ ಭಕ್ತಿ. ನನ್ನಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಹೋದ್ರ ನಿಮಗೆ ಬೇರೆ ಕಡೆ ಡೈವರ್ಟ್ ಆಗಲ್ಲ. ನಾನು ಬಿಡಲ್ಲ, ನನ್ನ ಹತ್ರ ಸೆಳ್ಕೊಂಡ್ಬಿಡ್ತೇನೆ. ನಿಮಗೆ ಎಂಥ ಪರಿಸ್ಥಿತಿ ಕ್ರಿಯೇಟ್ ಮಾಡುತ್ತೇನೆ ಅಂದರೆ ನೋಡಿ, ಆಪರೇಷನ್ ಥಿಯೇಟರಲ್ಲಿ ಯದ್ಯಪಿ ಡಾಕ್ಟರು ಕೊಯ್ತಾ ಇರ್ತಾರೆ, ಕೊಯ್ತಾ ಇದ್ರೆ ಅದರ ಪ್ರಕಾರ ನಮಗೆ ರಕ್ತ ಸುರಿತಾ ಇರತ್ತಲ್ಲಿ. ಮಾಮೂಲಾಗಿ ಕೊಯ್ದ್ರೆ ನೋವು ಬಾ ಒದರ್ಬೇಕು ಹಾಗೆ. ಬಟ್ ಏನಾಗಿದೆ ಅಲ್ಲಿ? ಕೊಯ್ತಾ ಇದ್ದಾರೆ, ರಕ್ತವೇನೋ ಬರುತ್ತಾ ಇದೆ, ಶರೀರಕ್ಕೆ ಆಘಾತ ಆಗ್ತಾ ಇದೆ, ಅದರಿಂದ ನೋವು ಬರುತ್ತಾ ಇಲ್ಲ, ಬರ್ತಾ ಇರುತ್ತೆ, ನೋವಿದೆ ಅಲ್ಲಿ. ಆದರೆ ಆ ನೋವು ನಮಗೆ ಗೊತ್ತಾಗ್ತಾ ಇಲ್ಲ, ನಮಗೆ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಡಾಕ್ಟರ್ ಒಳ್ಳೆ ಜೋಕ್ಸ್ ಅದು ಇದು ಎಲ್ಲ ಹೇಳೋಷ್ಟೊತ್ತಿಗೆ ಆನಂದ ಪಡ್ತಾ ಇದ್ದೀವಿ, ನಮ್ಮ ಅಟೆನ್ಷನ್ ಎಲ್ಲ ಡಾಕ್ಟರ್ ಕಡೆ ಇದೆ. ಇದು ನಾರ್ಮಲ್ ಆಗಿ ನಡೆಯೋದು. ಫುಲ್ ಅನಸ್ತೀಷ್ಯಾ ಟೋಟಲ್ ಬಾಡಿ ಕೊಟ್ಬಿಟ್ಟೆ ಏನು ಗೊತ್ತಾಗಲ್ಲ, ಸರಿ. ಹಾಫ್ ಅನಸ್ತೀಷ್ಯಾ ಕೊಡ್ತಾರಲ್ಲ, ಅರ್ಧ ಚೂರು, ಒಂದು ಪಾರ್ಟಿಗೆ ಮಾತ್ರ ಅನಸ್ತೀಷ್ಯಾ ಕೊಡ್ತಾರಲ್ಲ, ಅಂತ ಕಾಲಕ್ಕೆ ಏನಾಗುತ್ತೆ? ಅಲ್ಲಿವರೆಗೆ ನಮ್ನೆಸ್ ಇರುತ್ತೆ, ಮಿಕ್ಕದೆಲ್ಲ ಕೂಡ ಆಕ್ಟಿವ್ ಆಗಿರ್ತಾನೆ. ಅದಕ್ಕೆ ಡಾಕ್ಟರ್ ಜೋಕುಗಳಾಕಿ ನೀನ್ಯಾರು ಎತ್ತ ಏನು ಅಂತ ಅಲ್ಲಿ ಹಾಡುಗಳು ಇಟ್ಟು ಡೈವರ್ಟ್ ಮಾಡ್ತಾರೆ. ಇವನು ನಗ್ತಾನೆ ಇರ್ತಾನೆ. ಯದ್ಯಪಿ ಅವನಿಗೆ ಆ ಕತ್ತರಿಸಿದ್ದು ಅದರ ನೋವು ಇದ್ದರೂ ಅನುಭವ ಆಗ್ತಾ ಇಲ್ಲ, ಇನ್ನೊಂದೇನು ಆನಂದ ಪಡ್ತಾ ಇದ್ದಾನೆ. ಹಾಗೆ ಮಾಡುತ್ತಾನೆ ದೇವ. ಈ ಸಂಸಾರಕ್ಕೆ ಕರ್ಕೊಂಡು ಬಂದು ನಮಗೆ ಏನು ಉಣಿಸಬೇಕೋ ಆ ದುಃಖಗಳನ್ನು ಉಣಿಸ್ತಾ ಆವಾಗ ತನ್ನ ಕಡೆ ಡೈವರ್ಷನ್, ತನ್ನ ಭಕ್ತಿ ಎಂಬ ಇಂಜೆಕ್ಷನ್ ಕೊಟ್ಟು ಅದರಿಂದ ಏನು ಮಾಡುತ್ತಾನೆ? ಹೇಗೆ ಆ ಪೇಷಂಟಿಗೆ ಅಲ್ಲಿ ಕೊಯ್ತಾ ಇದ್ರೂ ಸಂತೋಷವಾಗಿ ಹಾ 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 ನಗ್ತಾ ಇರ್ತಾನೋ ಹಾಗೆ ನಮ್ಮನ್ನ ಮಾಡುತ್ತಾನೆ. ದೆನ್ ವಾಟ್ ಇಸ್ ಅ ಪ್ರಾಬ್ಲಮ್? ದೇವರು ದುಃಖ ಕೊಟ್ರೆ ಏನಂತೆ, ಏನು ಕೊಟ್ರೆ ಏನಂತೆ? ನಾವಂತೂ ನಗ್ತಾ ಇದ್ದೀವಿ. ದುಃಖ ಇಲ್ಲದಿದ್ದಾಗ, ಕಷ್ಟ ಇಲ್ಲದಿದ್ದಾಗ ಹೇಗೆ ನಗುತ್ತಾ ಇರಬೇಕೋ ಹಾಗೆ ಎಲ್ಲ ಇದ್ರೂ ನಮ್ಮನ್ನ ನಗುವಂತೆ ಮಾಡುತ್ತಾನೆ, ಸಂತೋಷವಾಗಿರುವಂತೆ ಮಾಡುತ್ತಾನೆ. ದಟ್ಸ್ ಇಟ್. ಅದು ನಮಗೆ ಬೇಕಾಗಿದ್ದು. ಹಾ ಹೌದಲ್ವಾ? ಹಾಗಾದರೆ ಮತ್ತೆ ನೀನೇನು ಮಾಡಿದ್ರು ನಂಗೆ ಪ್ರಾಬ್ಲಮ್ ಇಲ್ಲಪ್ಪ. ಹೌದಾ? ವೆರಿ ಗುಡ್. ದೇವ ಅಂದ, ಹಾ ನೌ ಇವಾಗ ನೀನು ಸೊ ನನ್ನನ್ನು ಚೆನ್ನಾಗಿ ತಿಳ್ಕೊಂಡಿದ್ದೀಯ, ಇಸ್ಂಟ್ ಇಟ್? ಹೌದು, ನನ್ನ ಚೆನ್ನಾಗಿ ತಿಳ್ಕೊಂಡಿದ್ದೀಯ, ಆದ್ದರಿಂದ ನನ್ನ ಮೇಲೆ ನಿನಗೆ ಬರುತ್ತೆ ಪ್ರೀತಿ, ಬರ್ತಾ ಸಂತೋಷ ಬರ್ತಾ. ಹಾಂ, ನಿನ್ನನ್ನು ಏನಂತ ಕರೀತಾರೆ? ಹಾಂ, ಮದಭಿಜ್ಞ, ಅಂದರೆ ನನ್ನನ್ನು ಚೆನ್ನಾಗಿ ತಿಳಿದವ. ಅಂದರೆ ಗುರುಗಳು ಹೇಗಿರಬೇಕು, ಹೀಗೆ ಕೇಳಿಕೊಂಡು ದೇವರ ಚಿಂತನೆಯಲ್ಲೇ ತೊಡಗಿ ಕಷ್ಟಗಳು ಬರ್ತಾ ಇದ್ದರೆ ಕೊಡಬೇಡ ಅಂತ ದೇವರನ್ನು ಕೇಳದೆ ಒಳ್ಳೆದಕ್ಕೆ ಕೊಡ್ತಾ ಇದ್ದೀಯಪ್ಪ ಹರಿಯೇ ಅಂತ ತಿಳ್ಕೊಂಡು ದೇವರನ್ನು ಸ್ಮರಣೆ ಮಾಡೋದು. ಇನ್ನು ಈ ಭಕ್ತರಲ್ಲೇ ಚೂರು ಪೀಕಿಗೆ ಹೋಗ್ತಾ ಬಂದರೆ ಕುಂತಿದೇವಿ ಅಂತ ತಾಯಿ, ಆಕೆ ಕೇಳ್ತಾಳೆ ಎಕ್ಸ್ಟ್ರಾ ಬೋನಸ್ ಕೇಳ್ತಾಳೆ ಆಕೆ. ಸ್ವಲ್ಪ ಆಗಾಗ ಕಷ್ಟಗಳು ಕೊಡೋ ಕೃಷ್ಣ, ಏನಿನ್ನ ಎಲ್ಲರೂ ಕಷ್ಟ ಬೇಡಂತಾರಲ್ಲಮ್ಮ, ನೀನು ಮತ್ತೆ ಕಷ್ಟ ಕೇಳ್ತೀಯಲ್ಲ. ಅದಕ್ಕೆ ಹೇಳ್ತಾಳೆ, ನಿನ್ನ ಕಷ್ಟದಿಂದ ನೆನಪು ಬರೋದಾದರೆ ಆ ಕಷ್ಟಗಳು ಕೊಡು, ಯಾಕೆ ನಿನ್ನ ನೆನಪು ಬಂದರೆ ಆನಂದ ಆಗ್ತಾ ಇರುತ್ತೆ, ಕಷ್ಟ ನನಗೆ ಯಾವುದು ದುಃಖವೇ ಆಗಲ್ಲ, ಆ ಕಷ್ಟ ಬಂದದಕ್ಕೆ ಪ್ರಾಫಿಟೇ ಬಂತು, ನನ್ನ ಕರ್ಮವೂ ಹೋಯಿತು. ಆದ್ದರಿಂದ ಇಂಥ ಜ್ಞಾನ ಯಾರಿಗಿರುತ್ತೆ ದೇವರ ಬಗ್ಗೆ, ಅವ್ರೇನಾಗ್ತಾರೆ ಜೀವನದಲ್ಲಿ ಏನು ಬರ್ತಾ ಇದ್ರೂ ಶಾಂತರಾಗಿರ್ತಾರೆ. ಯಾಕೆ, ಏನು ಬೇಕಾದ್ರೂ ಬಂದುಕೊಳ್ಳಿ, ದೇವರಿದ್ದಾರೆ, ನನ್ನ ಕಾಯುತ್ತಾರೆ. ನನ್ನ ಕಾಯೋದು ಅಂದ್ರೇನು? ಆ ಈಗ ಕಾಯು ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಆ ಕಷ್ಟಗಳೇ ಬಾರದಂತೆ ಮಾಡುತ್ತಾನೆ ಅನ್ನೋದು ಕಾಯೋದು ಅಂದ್ರೆ. ಅದು ಇಲ್ಲ ಇವಾಗ ತಲೆಯಲ್ಲಿ, ಏನು ಬೇಕಾದ್ರೂ ಬರಲಿ ಕಷ್ಟ ಕೊಡೋದೇ ಕಾಯೋದು. ಅಂದರೆ ಕಷ್ಟ ಕೊಟ್ಟರು ತನ್ನ ಚಿಂತನೆಯನ್ನು ನನಗೆ ಕೊಟ್ಟು ಕಾಯ್ತಾ ಇದ್ದಾನೆ. ಹಾಗೆ ಸುಖ ಕೊಟ್ಟಾಗ ಅವನ್ನ ಮರಿತೀವಿ, ಅದು ದೊಡ್ಡ ಪ್ರಾಬ್ಲಮ್. ಅದಕ್ಕೆ ಸುಖ ಕೊಟ್ಟಾಗೂ ನೀನು ನೆನಪು ಕೊಡು, ಏನ್ ಬೇಕಾದ್ರೂ ಸುಖ ಕೊಡು. ಇದು ಇಷ್ಟು ಇಷ್ಟು ಸಬ್ಜೆಕ್ಟ್ ಸೇರಿಕೊಂಡು ದಾಸರು ಒಂದು ಮಾತಲ್ಲಿ ಹೇಳ್ತಾರೆ, ಸುಖವಾಗಲಿ ಬಹುದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ಹೇ ಪಾಂಡುರಂಗ, ನೀನು ನನ್ನ ಮನಸ್ಸಲ್ಲಿ ಇದ್ರೆ ಅದು ಏನು ಬಂದರೂ ಅಡ್ಡಿಲ್ಲಪ್ಪ. ಸೊ ಅವಾಗ ಸುಖ ದುಃಖಗಳು ಬರ್ತಾ ಇದ್ದರೂ ಅದು ಮನಸ್ಸಿಗೆ ಹತ್ತಲ್ಲ, ಆದ್ದರಿಂದ ದೇವರ ಕಡೆಯೇ ಮನಸ್ಸಿರುತ್ತಾ, ಆದ್ದರಿಂದ ಬೇಫಿಕರ್ ಪ್ರಶಾಂತಾಗಿರ್ತಾನೆ. ಅದಕ್ಕೆ ಹೇಳಿದರು, ಮದಭಿಜ್ಞಂ, ನನ್ನನ್ನು ಚೆನ್ನಾಗಿ ತಿಳಿದವ ಅವನೇ ಗುರು. ಯಾರಿಗೆ ಗೊತ್ತಿಲ್ಲವೋ ಅವನು ಗುರು ಅಲ್ಲ, ಹೀಗೆ ತಿಳಿದವ ತಿಳಿದು. ಅವಾಗ ಆ ಗುರು ಚೆನ್ನಾಗಿ ತಿಳ್ಕೊಂಡಿದ್ದಾನವ ಅಂದರೆ ನಮ್ಗೆ ಹೇಗೆ ಗೊತ್ತಾಗ್ಬೇಕ್ರಿ? ಇವರು ಗುರುಗಳು ನಿನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂದರೆ ಅದರ ಲಕ್ಷಣ ಏನು? ಅವರ ಲಕ್ಷಣ ಹೇಗೆ ಗೊತ್ತಾಗ್ಬೇಕು? ಶಾಂತಂ, ಶಾಂತರಾಗಿರ್ತಾರೆ, ಆದಷ್ಟು ಶಾಂತರಾಗಿರ್ತಾರೆ. ಹಾ, ಅದನ್ನು ಹೇಳ್ತಾರೆ. ಅಂಥ ಶಾಂತನಾದ ಗುರುಗಳನ್ನ ನೋಡ್ಬೇಕು ಅಂದ್ರೆ ಅವರಿಗೆ ಬರುವ ಕಷ್ಟಗಳನ್ನು ನೋಡಬೇಕು, ಆ ಕಷ್ಟ ಕಾಲಕ್ಕೆ ಶಾಂತರಾಗಿರೋದನ್ನು ನೋಡಬೇಕು. ಅದನ್ನು ನೋಡಿ ಹಾ ಎಸ್ ಇವರು ನಮ್ಮ ಗುರು ಅಂತೇಳಿ ಡಿಸೈಡ್ ಮಾಡ್ಕೋಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಮದಭಿಜ್ಞಂ ಗುರುಂ ಶಾಂತಂ. ಇಷ್ಟಿದೆ ಸಬ್ಜೆಕ್ಟ್. ಸುಮ್ಮನೆ ನಾವು ಏನೋ ನನ್ನ ಗೊತ್ತಿದ್ದವ ಗುರು 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 ಅಂತ ಇರ್ತಕ್ಕಂಥವನು ಯಾವಾಗೂ ಪ್ರವಚನ ಮಾಡುವರೆ ಗುರುಗಳು ಅಂತ ಹೇಳಿದ್ರೆ ನಮ್ಮಂಥವರೆಲ್ಲ ಗುರುಗಳು ಸರಿಬಿಡ್ತಾರೆ. ಇಲ್ಲ, ನಾವು ಕೇವಲ ಏನು ನಿಮಗೆ ದೇವರು ಭಾಗವತ ಕೊಟ್ಟಿದ್ದಾನೆ, ಸಂಸ್ಕೃತದಲ್ಲಿ ಕೊಟ್ಟಿದ್ದಾನೆ, ನಿಮ್ಗೆ ಸಂಸ್ಕೃತ ಗೊತ್ತಿಲ್ಲ. ಸೊ ನಮಗೆ ಚೂರು ಸಂಸ್ಕೃತ ಗೊತ್ತು ಹೇಳ್ಕೊಂಡಿದ್ವಿ, ಅದಕ್ಕೆ ಸಂಸ್ಕೃತದಲ್ಲಿರೋ ಸಬ್ಜೆಕ್ಟನ್ನ ಓದಿ ನಿಮಗೆ ಹೇಳ್ತಾ ಇದ್ವಿ. ದಟ್ಸ್ ಇಟ್, ವಿ ಆರ್ ಜಸ್ಟ್ ಟ್ರಾನ್ಸ್ಲೇಟರ್ಸ್. ಏನು ಕೂತ್ಕೊಂಡು ನಿಮಗೆ ನಾನಾ ಪ್ರವಚನ ಎಲ್ಲ ಮಾಡ್ತಾ ಇದೀವಲ್ಲ, ಜಸ್ಟ್ ವಿ ಆರ್ ಟ್ರಾನ್ಸ್ಲೇಟರ್ಸ್. ಗುರು ಶಬ್ದ ನಮ್ಮಲ್ಲಷ್ಟು ಸೂಟ್ ಆಗಲ್ಲ, ಯಾಕೆ ನಮಗೂ ಅನೇಕ ಪೆಟ್ಟುಗಳು ಬೀಳ್ತಾ ಇರ್ತವೆ, ಶಾಂತರಾಗಿರಲ್ಲ ನಾವು. ಅಂಥ ಕಾಲಕ್ಕೆ ನಮ್ಮನ್ನೆಲ್ಲ ಗುರುಗಳು ಗುರುಗಳು ಅಂತ ಕರ್ಕೊಂಡು, ಆ ಗುರು ಅಂದರೆ ಯಾವ ಅರ್ಥದಲ್ಲಿ? ನಮಗೆ ಗೊತ್ತಿಲ್ಲದೆ ಇರುವ ಈ ವಿಚಾರವನ್ನ ಚೆನ್ನಾಗಿ ಹೇಳುತ್ತಾರೆ. ಅಷ್ಟೇ, ಅಷ್ಟರವರೆಗೂ ನಮ್ಮನ್ನ ತಗೊಂಡು ಎರಡಕ್ಷರ ಹೇಳಿಕೊಟ್ಟವ ಗುರು ಅಂದ್ರೆ ಆ ರೀತಿ ಗುರುಗಳು ತಗೊಂಡಿದ್ದಾರೆ. ಆದರೆ ದೇವರನ್ನ ಮನಃಪೂರ್ವಕವಾಗಿ ತಿಳಿದು ಅದರಿಂದ ಶಾಂತರಾಗಿರುವ ಗುರುಗಳು ಅಂದರೆ ಯತಿ ಪರಂಪರ, ದಾಸ ಪರಂಪರ, ಅವರನ್ನು ನಾವು ಹಿಡಿಯಬೇಕು. ಅಂಥ ಗುರುಗಳನ್ನು ಶಾಂತಂ, ಅನೇಕ ಯತಿಗಳು ದೊಡ್ಡವರಿರುವ ಜ್ಞಾನಿಗಳಿರುತ್ತಾರೆ, ಅವರೆಲ್ಲರ ಪಾದ ಹಿಡಿಯೋಣ. ದಾಸರಿರ್ತಾರೆ, ಅವರ ಪಾದ ಹಿಡಿಯೋಣ. ನಮ್ಮಿಂದ ತುರ್ತು ಇನ್ಫಾರ್ಮೇಶನ್ ತಗೊಳ್ಳಿ, ಹಿಡಿಯುವವರ ಪಾದ ಹಿಡಿದು ಬಿಟ್ಟರೆ ಪ್ರಶಾಂತ. ಇನ್ನ ಇನ್ನೊಂದು ಲಕ್ಷಣ ಹೇಳ್ತಾರೆ, ಉಪಾಸೀತ ಮದಾತ್ಮಕಂ, ಪ್ರಶಾಂತನಾಗಿರ್ಬೇಕು, ನನ್ನ ತಿಳ್ಕೊಂಡಿರಬೇಕು. ಅದರಾಗ ಮತ್ತು ಚೂರು ಸ್ಲಿಪ್ಪರಿ ಬಂತು. ಏನು ಅಂದ್ರೆ, ನನ್ನನ್ನು ತಿಳ್ಕೊಂಡಿರಬೇಕು ಅಂದ್ರೆ ಎಲ್ಲ ತಿಳ್ಕೊಂಡಿದ್ದಾನೆ, ಎಲ್ಲ ತಿಳ್ಕೊಂಡಿದ್ದಾನೆ. ಏನದು ಈಗ ಹೇಳಿದ್ದೆಲ್ಲ, ದೇವರು ದೊಡ್ಡವರು, ದೇವರು ಒಳ್ಳೆಯವನು, ದೇವರು ದೋಷ ಇಲ್ಲ, ಈ ಕಷ್ಟಗಳೆಲ್ಲ ಒಳ್ಳೆಯದಕ್ಕಾಗಿ ಕೊಡ್ತಾ ಇದ್ದಾನೆ. ಕಷ್ಟಗಳು ಕೊಡುವಾಗ ಏನು ನಮಗೆ ತೊಂದರೆ ಆಗದಂತೆ ತನ್ನ ಭಕ್ತಿಯ ವಿಶೇಷ ಚಿಂತನೆ ಕೊಟ್ಟು ನಮಗೆ ಆನಂದ ಆಗುವಂತೆ ಮಾಡ್ತಾನೆ, ಇವೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾನೆ. ಎಸ್, ಫೈನ್. ಆದ್ದರಿಂದ ಶಾಂತನೂ ಆಗಿದ್ದಾನೆ. ಆಯಿತು ಗುರು ಅಂದರೆ, ಹಾಂ ಇನ್ನೊಂದು ಇನ್ನೊಂದು ಬೇಕು ಅಂದ್ರು. ಸ್ವಲ್ಪ ಹೊಲ್ಡ್ ಆನ್, ಹೊಲ್ಡ್ ಆನ್, ಏನದು ಆ ಕೊನೆಗೆ ಹೇಳ್ತಾರೆ ಬಸ್, ಅದೇ ಚೂರು ನಿಲ್ಲಿ ಅಂತ. ಹಾಗೆ ಮದಾತ್ಮಕಂ, ಇದು ಮೇನ್ ಇರಬೇಕಪ್ಪ. ಅಲ್ಲ ಅದು ನಮ್ಗೆ ಕಾಣಿಸುತ್ತಾ, ಅದೇನೋ ಇವಾಗ ಹೇಳ್ತಿದ್ರಲ್ಲ ಅದು. ಹಾ, ಇದು ಒಳಗಿತ್ತು ಅಂದರೆ, ಇದು ಒಳಗಿತ್ತು ಅಂದರೆ ಹೆಜ್ಜೆ ಹೆಜ್ಜೆಗೂ ಅದು ಹೊರಗೆ ಬರ್ತಾ ಇರುತ್ತೆ. ಇದರ ಲಕ್ಷಣವೇ ಇದು, ಇದರ ಲಕ್ಷಣವೇ ಇದು. ಹೌದಲ್ವ? ಏನದು? ನೋಡಿ, ಇಂಗು ಇಂಗು ನಿಮ್ಮ ಹತ್ರ ಇದ್ರೆ ಲಕ್ಷಣ ಏನು? ವಾಸನೆ ಬಡಿಯುತ್ತೆ. ಹೌದಲ್ವ? ಎಷ್ಟು ಬಚ್ಚಿಟ್ಕೊಳ್ಳಿಕ್ಕೆ ಹೋದರೂ ಅದರ ವಾಸನೆ ಬರ್ತಾನೆ ಇರುತ್ತೆ. ಹಾಗೆ ಭಗವತ್ ತತ್ವ, ಪ್ರಧಾನವಾದ ತತ್ವ, ಅದು ಅವರ ಒಳಗಿದ್ದರೆ, ಗುರುಗಳ ಒಳಗಿದ್ದರೆ ಅದು ಎಷ್ಟಿದ್ರೂ ಬಚ್ಚಿಟ್ಕೊಳ್ಳಿಕ್ಕಾಗಲ್ಲ, ಹೊರಕ್ಕೆ ಚೂರಾದರೂ ವಾಸನೆ ಬರ್ತಾ ಇರುತ್ತೆ. ಹೌದಾ? ಅಂಥ ಇಂಗಿನಂಥ ಪದಾರ್ಥ ಏನದು? ಏನಿದ್ರೆ ಆ ಗುರುಗಳಿಗೆ ಯಾವ ಲಕ್ಷಣ ಇದ್ರೆ ಅದು ಯಾವುದದು ಆ ಲಕ್ಷಣ? ಹೊರಗೂ ಸೂಸುವಂಥ, ಸುಗಂಧ ಸೂಸುವಂಥ ಆ ಲಕ್ಷಣ ಯಾವುದು ಅಂದರೆ ಮದಾತ್ಮಕಂ. ಅದಕ್ಕೆ ಹೇಳ್ತಾ ಇದ್ದಾರೆ, ಮದಾತ್ಮಕ ಅಂದ್ರೆ ಹೇಳ್ತಾ ಇದ್ದಾರೆ, ಮಾಮೇವ ನಿತ್ಯಂ ಧ್ಯಾಯೇತ್ ಯೋ ಮದಾತ್ಮ ಸಂಪ್ರಕೀರ್ತಿತ. ಅಂದರೆ ನನ್ನನ್ನೇ ಯಾರು ಸದಾ ಧ್ಯಾನ ಮಾಡುತ್ತಿರ್ತಾರೋ ಅವರು ಮದಾತ್ಮ ಅಂದರು. ಸರಿ, ಈ ಹಿಂದೆ ತಿಳ್ಕೊಂಡವರೆಲ್ಲ ಧ್ಯಾನವೂ ಮಾಡ್ತಾರೆ. ಹಾಗಾದ್ರೆ ಅದರಲ್ಲಿ ಇನ್ನೊಂದಿದೆ. ಏನದು? ನನ್ನನ್ನೇ ಸ್ವಾಮಿ ಅಂತ ಚಿಂತನೆ ಮಾಡ್ತಿರ್ತಾರೆ. ಆಯಿತು, ಸ್ವಾಮಿ ಅಂದರೆ ಅರ್ಥ ಏನು ಗೊತ್ತಾ? ಅವಾಗಂದ್ರು, ದೇವರೇ ಸ್ವತಂತ್ರ, ಅವನೇ ನನ್ನ ಸ್ವಾಮಿ. ಸ್ವಾಮಿ ಅಂದರೆ ಏನಂತರ್ಥ? ನನ್ನ ಶರೀರ, ನನ್ನ ಇಂದ್ರಿಯಗಳು, ನನ್ನ ಮನಸ್ಸು, ನನ್ನ ಪ್ರಾಣ ನನ್ನ ಅಧೀನದಲ್ಲಿಲ್ಲ, ಅವನ ಅಧೀನದಲ್ಲಿದೆ. ಅವನು ನನ್ನ ಶರೀರದಲ್ಲಿದ್ದುಕೊಂಡು ಈ ಶರೀರದಲ್ಲಿ ಉಸಿರಾಡಿಸಿದರೆ ಉಸಿರಾಡುತ್ತೇನೆ, ಇಂದ್ರಿಯ ಶರೀರವನ್ನು ಕದಲಿಸಿದರೆ ನಾನು ಕದಲುತ್ತೇನೆ, ಹಾಗೆ ನನ್ನ ಇಂದ್ರಿಯಗಳನ್ನು ಚಲನ ವರ್ಣ ತಂದರೆ ಅವನು ನನಗೆ ಇಂದ್ರಿಯಗಳಲ್ಲಿ ಚಟುವಟಿಕೆ ಬರುತ್ತೆ, ಅವನು ಉಸಿರಾಡಿಸಿದರೆ ಉಸಿರಾಡುತ್ತೇನೆ, ನನ್ನ ಪ್ರಾಣವು ಅವನ ಅಧೀನ. ಇದು ಯಾರಿಗೆ ಸದಾ ಧ್ಯಾನ ಅಂದ್ರೇನು? ಇದು ಈ ಚಿಂತನೆ ಯಾವಾಗೂ ಎಡಬಿಡದೆ ಈ ಚಿಂತನೆ ಯಾರಿಗೆ ನನ್ನ ಕುರಿತು ಬರ್ತಾ ಇರುತ್ತೋ, ಅಂದರೆ ನಾನು ಸ್ವತಂತ್ರ, ನೀನು ಸ್ವತಂತ್ರ, ಸ್ವಾಮಿ ನೀ ಮಾಡಿಸ್ತಾ ಇದೆಯಾ, ನೀ ಮಾಡಿಸ್ತಾ ಇದೆಯಾ, ನೀ ಮಾಡಿಸ್ತಾ ಇದೆಯಾ ಅಂತ ಇದು ಯಾರಿಗೆ ಅನುಭವಕ್ಕೆ ಬಂದಿರುತ್ತೋ ಆ ಅನುಭವಕ್ಕೆ, ಅನುಭವದಲ್ಲಿ ಅಂದರೆ ಅನುಭವಕ್ಕೆ ಬರುವುದು ಅಂದರೆ ಏನು ಅಂತ ಮತ್ತೆ ಬರ್ತದೆ. ಅವಾಗ ಹೇಳ್ತಾರೆ, ದೇವರು ಒಳಗಿದ್ದಾರೆ ಎಂಬ ಗಟ್ಟಿ ನಂಬಿಕೆ ಅನುಭವ, ಅದರ ಜೊತೆಗೆ ಇವನೇ ಮಾಡಿಸ್ತಾ ಇದ್ದಾನೆ ಎಂಬುದರ ಅನುಭವ. ಅದರಿಂದ ದೇವರೇ ಮಾಡಿಸ್ತಾ ಇದ್ದಾನೆ, ದೇವರೇ ಮಾಡಿಸ್ತಾ ಇದ್ದಾನೆ, ದೇವರೇ ಮಾಡಿಸ್ತಾ ಇದ್ದಾನೆ. ಹಾ, ನೀನು ಮಾಡಿಸಿದರೆ ಮಾಡುತ್ತೇನೆ, ನಾನಾಗಿ ಏನು ಮಾಡಲಾರೆ. ಕೃಷ್ಣ ಹೇಳಿದ ಮಾತು ಗೀತೆಯಲ್ಲಿ ಹೇಳ್ತಾನೆ, ಎಷ್ಟು ಹೇಳ್ತಾನೆ, ದೇವರು ಮಾಡಿಸಿದರೆ ಮಾಡುತ್ತೇನೆ, ನಾನಾಗಿ ಏನು ಮಾಡಲಿಕ್ಕಾಗಲ್ಲ ಅಂತ ಯಾರು ತಿಳಿಯುತ್ತಾನೋ ಅವನೇ ಜ್ಞಾನಿ. ಇದು ರಾಯರು ಗೀತಾಭಿವೃತ್ತಿಯಲ್ಲಿ ಸ್ಪಷ್ಟ ಹೇಳ್ತಾರೆ, ಸ್ಪಷ್ಟ ಹೇಳ್ತಾರೆ. ಆ ರೀತಿಯಾಗಿ ಯಾರು ಚೆನ್ನಾಗಿ ತಿಳ್ಕೊಂಡಿರ್ತಾರೋ ಅವನು ಅಂದರೆ ಹೀಗೆ ತಿಳ್ಕೊಂಡು ನನ್ನನ್ನು ಇವನೇ ಅಂದರೆ ಧ್ಯಾನ ಅಂದರೆ ಏನು, ಸದಾಕಾಲ ನಿನ್ನ ಅಧೀನ ನಾನು, ನೀ ಮಾಡಿಸ್ತಾ ಇದೆಯಾ, ನೀ ಮಾಡಿಸ್ತಾ ಇದೆಯಾ, ನೀ ಮಾಡಿಸ್ತಾ ಇದೆಯಾ ಅಂತ ನನ್ನ ಕಡೆ ಮನಸ್ಸು ಸದಾ ಕೊಟ್ಟವ, ಅದು ಧ್ಯಾನ. ಆದ್ದರಿಂದ ಅಂತಹ ಧ್ಯಾನವನ್ನು ಮಾಡುವಂಥವ, ಮನಸ್ಸು ನನ್ನ ಕಡೆಗೆ ಕೊಟ್ಟವ, ನನ್ನಲ್ಲೇ ಶರಣಾಗತನಾದವ, ನಾನೇ ಎಲ್ಲ ಮಾಡಿ ಮಾಡಿಸಬೇಕು ಅಂತ ನಂಬಿದವ, ನನ್ನನ್ನೇ ಚಿಂತನೆ ಮಾಡುವವ, ಇದು ಗುರುವಿನ ಲಕ್ಷಣ. ಇದ್ದುಕೊಂಡು ನಾನು ಏನೇನು ಕಷ್ಟ ನಷ್ಟಗಳು ಕೊಡ್ತೇನೆ ಒಳ್ಳೆದಕ್ಕೆ ಅಂತ ತಿಳ್ಕೊಂಡು ನನ್ನ ಭಕ್ತಿ ಪಾರವಶ್ಯದಿಂದ ಸಂತೋಷವಾಗಿ ದುಃಖಗಳ ನಡುವೆಯೂ ಸಂತೋಷವಾಗಿ ಇರುವಂಥವ ಗುರು. ಇಷ್ಟಿದೆ ನೋಡ್ರಿ, ಗುರು ಅಂದರೆ ಕೃಷ್ಣ ಹೇಳಿದ್ದು. ಅಂಥವನನ್ನ ಸುಮ್ಮನೆ ನಮಸ್ಕಾರ ಮಾಡಿ ಮಂತ್ರಾಕ್ಷ ತಗೊಂಡು ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಉಪಾಸೀತ, ಉಪ ಸಮೀಪೆ ಅಂದರೆ ಹಾ, ಹಾಗಾದ್ರೆ ಅವ್ರು ಎಲ್ಲಿರ್ತಾರ, ಅವ್ರ ಮುಂದೆ ಕೂತಿರೋದ, ಅವ್ರನ್ನೇ ನೋಡ್ತಾ ಅವ್ರ ಮುಂದೆ ಕೂತಿರೋದ, ಪಾಪ ಅವ್ರು ಎಲ್ಲಿ ಹೇಳಲಿಕ್ಕೆಲ್ಲ ಬೀಳ್ಲಿಕ್ಕೆ ಹಂಗೆ ನೋಡೋದ. ಮನಸ್ಸನ್ನ ಅವರ ಹತ್ತಿರ ಕಳಿಸಿಬಿಡೋದು, ಮನಸ್ಸಿನಲ್ಲಿ ಅವರನ್ನ ನಿಲ್ಲಿಸಿಕೊಳ್ಳುವುದು, ಮನಸ್ಸಿನಲ್ಲಿ ಗುರುಗಳ ಮೂರ್ತಿ ನಿಲ್ಲಬೇಕು, ಮನಸ್ಸಿನಲ್ಲಿ ಗುರುಗಳ ಮೂರ್ತಿ ನಿಲ್ಲಬೇಕು, ಗುರುಗಳಲ್ಲಿ ಶರಣಾಗತಿ ಬರಬೇಕು, ಸರ್ವ ಸಮರ್ಪಣೆ ಮನಸ್ಸಿನಲ್ಲಿ ಮಾಡಿಬಿಡಬೇಕು. ನಂತರ ಎಷ್ಟು ಅವರಿಗೆ ಸೇವಾ ಮಾಡಲಿಕ್ಕೆ ಅವಕಾಶ ಸಿಕ್ಕಾಗ ಅಷ್ಟು ಸೇವಾ ಮಾಡಬೇಕು, ಅವರ ಸೇವೆಗೆ ಸಿದ್ಧರಾಗಿರಬೇಕು. ನಾವು ಸಿಗೋದೇ ಭಗವಂತ ಕೊಟ್ಟ ಭಾಗ್ಯ ಅಂತೇಳಬೇಕು. ಅವರನ್ನೇ ಅವರ ಆಕಾರ, ಅವರನ್ನೇ ಭಗವಂತನ ಮೂರ್ತಿ ಅಂತ ತಿಳಿದು ಅವರೊಳಗೆ ಭಗವಂತನ ಉಪಾಸನೆ ಮಾಡಬೇಕು. ಅವರ ಆಕಾರದ ಭಗವಂತ ಅವರಲ್ಲಿ ಇರ್ತಾನಲ್ಲ, ಆ ಆಕಾರದ ಭಗವಂತನನ್ನ, ಗುರುಗಳ ಆಕಾರದ ಭಗವಂತನನ್ನ ಗುರುಗಳಲ್ಲಿ ಯಾರು ಉಪಾಸನೆ ಮಾಡುತ್ತಾರೋ ಅವರಿಗೆ ಈ ಟೆಕ್ಸ್ಟ್ ಬುಕ್ ಈಸಿ ಅರ್ಥ ಆಗ್ತದೆ. ಗುರುರೂಪಿ ಹರಿ ಯಾರಿಗೆ ಅನುಗ್ರಹ ಮಾಡುತ್ತಾನೋ ಇವೆಲ್ಲ ಸುಲಭವಾಗಿ ತಾನಾಗಿ ಅರ್ಥ ಆಗಿಬಿಡುತ್ತೆ. ಯಾರಿಗೆ ಈ ಸೀಕ್ರೆಟ್ಟೇ ಗೊತ್ತಿಲ್ಲವೋ, ಗುರುಗಳ ವಿಷಯವೇ ಯಾರ ತಲೆಗೆ ಹತ್ತಿಲ್ಲವೋ ಅವರೇನು ಮಾಡ್ತಾರೆ, ಗುರುಗಳು ಅಂದರೆ ಆ ಗುರು 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 ಅಂತ ದೂರ 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 ಇದ್ದು ಮನಸ್ಸಿನಲ್ಲಿ ಗುರುಗಳಿಗೆ ಅಂಥ ಸ್ಥಾನ ಕೊಡಲ್ಲ ಅವರು. ಅವ್ರಿಗೇನಾಗುತ್ತೆ, ದೂರ ದೂರವೇ ಉಳ್ಕೊಂಡಿರ್ತಾರೆ, ದೇವರು ಅವ್ರಿಗೆ ದೂರ ದೂರವೇ ಉಳ್ಕೊಂಡಿರ್ತಾರೆ, ಹೌದಲ್ವೋ. ಆದ್ದರಿಂದ ನಮ್ಮ ರಕ್ಷಕರು ಗುರುಗಳು ಅಂತ ತಿಳಿದು ಶರಣಾಗತರಾಗಬೇಕು. ಉಪಾಸೀತ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಇದು ನಮಗೆ ಇಳಿಬೇಕು, ಒಳಗಿಳಿಬೇಕು, ಒಳಗಿಳಿಬೇಕು. ಎಷ್ಟು ನಾವು ವಿಶೇಷ ಗಟ್ಟಿಯಾಗಿ ಅವರ ಪಾದ ಹಿಡಿತೀವಿ ಆವಾಗ ವಿಶೇಷವಾಗಿ ಭಗವಂತ ನಮಗನುಗ್ರಹ ಮಾಡಿ ಬಿಡುತ್ತಾನೆ. ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ಇನ್ನು ಸ್ವಲ್ಪ ಹೊತ್ತಿಗೆ ನಾರಾಯಣ ವರ್ಮವನ್ನು ನೋಡೋಣ, ನಂತರ ಪಾಠ.